ಈ ಕಡೆ ಒಳಗಡೆ ಆನಂದವೂ ಇಲ್ಲ, ಈ ಕಡೆ ನಿದ್ರೆಯ ಸುಖವೂ ಇಲ್ಲ. ಆಗ ಶರೀರ ಮನಸ್ಸು ಬಳಲುತ್ತದೆ. ಬುದ್ಧ ಈ ದಿಸೆಯಲ್ಲಿ ಒಂದು ಸಾಧನೆ ಮಾಡಿದ್ದ, ಪರೀಕ್ಷೆ ಮಾಡಿ ನೋಡಿದ್ದ. ಎಷ್ಟು ಸಾಧನೆ ಮಾಡಿದರೂ ಕೂಡ ಸಾಕ್ಷಾತ್ಕಾರವಾಗ್ತಾ ಇಲ್ವಲ್ಲ ಅಂತ ತಿಳಿದು, ಬಹುಶಃ ನಾನು ಊಟ ಮಾಡಿ ಅದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಲ್ಲ, ನನ್ನ ಶಕ್ತಿ ಎಲ್ಲ ಜೀರ್ಣಕ್ಕೇ ಹೋಗ್ತಾ ಇರ್ತದೆ, ಅದರಿಂದ ಊಟ ಮಾಡಿದೆ, ಹೊಟ್ಟೆಗೆ ಶರೀರದ ಇತರ ಅವಯವಗಳಿಗೆ ಯಾವುದೇ ಕೆಲಸವನ್ನು ಕೊಡದೆ ಬರೀ ಧ್ಯಾನದಲ್ಲೇ ಇರ್ತೇನೆ ಅಂತ ನಿರಾಹಾರಿಯಾಗಿ ಧ್ಯಾನಕ್ಕೆ ತೊಡಗಿದ. ದಿನೇ 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 ಈ ಮಾಂಸಲವಾದಂತಹ ಶರೀರ ಕೃಶವಾಯಿತು, ಮೆದುಳಿಗೆ ಯಾವ ಒಂದು ಪುಷ್ಟಿಯೂ ಇಲ್ಲದೆ ದುರ್ಬಲವಾಯಿತು. ಕಾಲಕ್ರಮದಲ್ಲಿ ಧ್ಯಾನ ಮಾಡುವುದಿರಲಿ, ಅವನ ಕುರಿತಾಗಿಯೇ ಅವನು ಆಲೋಚನೆ ಮಾಡೋಕ್ಕೆ ಸಮರ್ಥನಲ್ಲದೆ ಹೋದ. ಆಗ ಅವನು ಆಲೋಚನೆ ಮಾಡಿದ, ಸರಿಯಿಲ್ಲ ಈ ಕ್ರಮ, ಶರೀರವನ್ನು ಸರಿಯಾಗಿ ಪುಷ್ಟಿಯಾಗಿ ಬೆಳೆಸಬೇಕು, ಆಗ ಮಾತ್ರವೇ ಧ್ಯಾನ ಸಾಧ್ಯ ಅಂತ ಪುಷ್ಟಿಯಾದಂಥ ಆಹಾರಕ್ಕೆ ವ್ಯವಸ್ಥೆ ಮಾಡಿಕೊಂಡು ಚೆನ್ನಾಗಿ ಹೊಡೆದ. ಕೊಬ್ಬು ಬೆಳೆಯಿತು, ಪುಷ್ಟಿಯಾಗಿ ಏನೋ ಬೆಳೆಯಿತು. ಧ್ಯಾನಕ್ಕೆ ಕುಳಿತರೆ ನಿದ್ರೆ. ಬುದ್ಧ ಅರ್ಥ ಮಾಡಿಕೊಂಡು, ಓಹೋ ಇದು ಸರಿಯಲ್ಲ, ಹಾಗಾದರೆ ಏನು ಮಾಡಬೇಕು, ಹದವಾಗಿ ಊಟ ಮಾಡಬೇಕು. ಮದ್ಯಪಂಥ ಅದನ್ನು ಕಂಡುಹುಡುಕಿದವನು ಅವನು. ಮದ್ಯಪಂಥ ಎಲ್ಲ ಹದ, ಅದನ್ನೇ ಶ್ರೀಕೃಷ್ಣ ಹೇಳಿದ್ದಾನೆ ಇಲ್ಲಿ. ಅಥವಾ ಶ್ರೀಕೃಷ್ಣ ಹೇಳಿದ್ದನ್ನೇ ಬುದ್ಧ ಅಲ್ಲಿ ಕಂಡುಕೊಂಡಿದ್ದ. ಯಾಕೆಂತಂದರೆ ಬುದ್ಧನಿಗಿಂತ ಮೊದಲನವನು ಕೃಷ್ಣ. ಹೇಳ್ತಾನೆ ಕೃಷ್ಣ,
ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ.
ಅಂದರೆ ಆಹಾರ ವಿಹಾರಗಳಲ್ಲಿ ಯುಕ್ತನಾಗಿರಬೇಕು ಅಂದರೆ ಹದ, ಕೆಲಸ ಕಾರ್ಯಗಳ ವಿಷಯದಲ್ಲಿ ಯುಕ್ತನಾಗಿರಬೇಕು ಅಂದರೆ ಹದ, ನಿದ್ರೆ ಎಚ್ಚರಗಳ ವಿಷಯದಲ್ಲಿ ಯುಕ್ತನಾಗಿರಬೇಕು ಅಂದರೆ ಹದ. ಇಂಥವರಿಗೆ ಯೋಗವು ದುಃಖ ನಾಶಕವಾಗುತ್ತದೆ. ಯೋಗಾಭ್ಯಾಸ ಅಂತ ಹೇಳ್ತಕ್ಕಂಥದ್ದು ಬಹಳ ದುಃಖಕರವಾದದ್ದು, ಶಾರೀರಿಕ ದುಃಖ, ಮಾನಸಿಕ ದುಃಖ. ಧ್ಯಾನಕ್ಕೆ ತೊಡಗಿದಾಗ, ಯೋಗಾಭ್ಯಾಸಕ್ಕೆ ತೊಡಗಿದಾಗ ಎಷ್ಟು ಕಷ್ಟ ಇದೆ ಅಂತ ನೀವು ತೊಡಗಿದರೆ ಮೇಲೆ ಮಾತ್ರ ಗೊತ್ತಾಗುತ್ತದೆ. ಆಧ್ಯಾತ್ಮಿಕ ಸಮಸ್ಯೆಗಳು, ಆಧ್ಯಾತ್ಮಿಕ ಸಮಸ್ಯೆಗಳು ಅಂತ ಯಾರಿಗೆ ಬರುತ್ತೆ ಗೊತ್ತೇನು? ಒಂದೆರಡು ಮೂರು ವರ್ಷ ಸಾಧನೆ ಮಾಡಬೇಕು. ಸ್ವಾಮಿ ಬ್ರಹ್ಮಾನಂದರ ಬಳಿಗೆ ಅಷ್ಟರ ಕಡೆಗೆ ಗಮನ ಕೊಟ್ಟು
ಶ್ರದ್ಧೆಯಿಂದ ಎಲ್ಲವನ್ನು ನಿಗ್ರಹಿಸಿ ಅಲ್ಲಿಗೆ ಹೋಗೋದಿಲ್ಲ, ಇದನ್ನು ತಿನ್ನುವುದಿಲ್ಲ, ಅದನ್ನು ನೋಡೋದಿಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಇಂದ್ರಿಯ ಸಂಯಮವನ್ನು ಮಾಡಿ ಮನಸ್ಸಂಯಮವನ್ನು ಮಾಡಿ ಕುಡ್ತಿರ್ತಾನು. ಯಾತಕ್ಕೋಸ್ಕರ ಸಂಯಮ ಮಾಡಿದ್ರಿ? ಆ ದಿಸೆಯಲ್ಲಿ ಯಾರು ಆಲೋಚನೆ ಮಾಡೋದಿಲ್ಲ. ಅದರ ಪರಿಣಾಮವಾಗಿ ಏನಾಗ್ತದೆ? ಸಂಯಮ ಮಾಡಿದ ಅಂತೆಲ್ಲ ಇತ್ತ ಕಡೆಯಿಂದ ಶಕ್ತಿ 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 ಎನರ್ಜಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಶಕ್ತಿಯ ಮೂಟೆ, ಶಕ್ತಿ ಕೇಂದ್ರ. ಆ ಶಕ್ತಿಯೆಲ್ಲ ಸಾಮಾನ್ಯ ಜನರದ್ದು ಇಂದ್ರಿಯ ಅನುಭವಗಳ ಮೂಲಕ, ಇತರ ದೊಡ್ಡ ದೊಡ್ಡ ಹೊಳೆಗಳಂತೆ, ನದಿಗಳಂತೆ, ನದಿಗಳಲ್ಲಿರ್ತಕ್ಕಂಥ ನೀರು ಹರಿದು ಹರಿದು ಹೋಗಿ ಸಮುದ್ರಕ್ಕೆ ಸೇರಿಕೊಳ್ಳುವಂತೆ ಇವರು ಇಂದ್ರಿಯ ಭೋಗಗಳಲ್ಲಿ ಆ ಶಕ್ತಿಯನ್ನೆಲ್ಲ ಹರಿಸಿಬಿಡ್ತಾರೆ. ಆದ್ದರಿಂದ ಅವರಿಗೆ ಹೆಚ್ಚಿಗೆ ದುಃಖ ಇಲ್ಲ. ಅದೆಲ್ಲ ಒಂದು ಬಗೆಯ ಸಹಜ ಕ್ರಿಯೆಯಲ್ಲಿ ಹೋಗ್ತಾ ಇರ್ತದೆ. ಎಷ್ಟರ ಮಟ್ಟಿಗೆ ಹೋಗ್ತಾ ಇರ್ತದೆ ಅದು ಹೋದದ್ದು ಗೊತ್ತಿಲ್ಲ ಅವನಿಗೆ, ಅದು ನಷ್ಟ ಆದದ್ದು ಗೊತ್ತಿಲ್ಲ. ಅವನು ಪಾಡಿಗೆ ಅವನು ಇರ್ತಾನೆ, ಕೊನೆಗೆ ಅವನ ಶವದೋಪಾದಿಯಲ್ಲಿ, ಜೀವಛವದೋಪಾದಿಯಲ್ಲಿ ಆಗ್ಬಿಡ್ತಾನೋ. ಶರೀರವೇನೋ ದಪ್ಪ ದಪ್ಪಕ್ಕಿರ್ತದೆ, ನಮ್ಮ ಸ್ವಾಮಿ ಯತೀಶ್ವರಜಿಯವರನ್ನ ಒಬ್ಬ ಕೆಲವು ಬ್ರಹ್ಮಚಾರಿಗಳು ಕೇಳಿದರು, ಏನು ಸ್ವಾಮೀಜಿ, ನಾವು ಬ್ರಹ್ಮಚರ್ಯವನ್ನು ಆಚರಿಸ್ತಕ್ಕಂಥವರು ಕೂಡ ಬಹಳ ಸಣ್ಣ ಸಣ್ಣಕ್ಕಿದ್ದೇವೆ, ಈ ಬ್ರಹ್ಮಚರ್ಯವನ್ನು ಆಸೆ ಆಚರಿಸದೇ ಇರತಕ್ಕಂಥ ಗೃಹಸ್ಥರು ಅಂತನವರು ಒಳ್ಳೆ ತುಂಬಿಕೊಂಡು ಬಹಳ ಚೆನ್ನಾಗಿದ್ದಾರೆ, ಏನಿದು ಅಂತ ಸ್ವಾಮಿ ಯತೀಶ್ವರಜಿಯವರು ಗುಟ್ಟಾಗಿ ನಮಗೆಲ್ಲ ಹೇಳಿದರು. ಅದನ್ನು ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೇನೆ, ಅದು ನೀವು ಗುಟ್ಟಾಗಿ ಇಟ್ಕೊಳ್ಳಿ. ಅದನ್ನ ಅವರು ಹೇಳ್ತಾರೆ, ಅವರ ರಕ್ತದಲ್ಲಿ ನೀರಿನ ಅಂಶ 70% ರಕ್ತದ ಭಾಗ, ಒಂದು 20% 30% ಮಾತ್ರ. ತಿಳ್ಕೊಳ್ಳಿ, ಆ ರಕ್ತದಲ್ಲಿ ಯಾವ ಶಕ್ತಿಯೂ ಇಲ್ಲ, ಸುಮ್ಮನೆ ತುಂಬಿಕೊಂಡಿದ್ದಾರಷ್ಟೇ. ಆ ಬಗೆಯ ರಕ್ತ ಅಲ್ಲ, ಸ್ವಲ್ಪ ಸ್ವಲ್ಪ ಗಟ್ಟಿ ರಕ್ತ ಅಂತ ಹೇಳ್ತಕ್ಕಂಥದ್ದು ಈ ಧಮನಿಗಳಲ್ಲಿ ಹರಿತಾ ಇರಬೇಕು. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಹೇಳಿದರು, ಫುಟ್ಬಾಲ್ ಆಡಿ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ನೀವು ಫುಟ್ಬಾಲ್ ಆಡಿ. ಫುಟ್ಬಾಲ್ ಆಡಬೇಕಾದ್ರೆ ಅದು ಭಾಳ ಬ್ರಿಸ್ಕ್ ಗೇಮ್, ಅದು ಓಡಾಡಬೇಕು, ಅಷ್ಟು ಶಕ್ತಿ ಬೇಕು ಅದಕ್ಕೆ. ಆ ರೀತಿಯಲ್ಲಿ ಶರೀರದಲ್ಲಿ ಶಕ್ತಿಯನ್ನು ತಂದುಕೊಂಡು ಆಮೇಲೆ ನೀವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಬಲ್ರಿ ಅಂತ. ಯಾತಕ್ಕೋಸ್ಕರ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ನಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ಅಪರಿಮಿತವಾದಂತಹ ಮೂಲಭೂತ ಶಕ್ತಿ ಇದೆ, ಆದ್ಯಶಕ್ತಿ. ಆ ಮೂಲಭೂತ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯ ಜನ ಕೋಟಿಗಳಲ್ಲಿ ಸುಮ್ಮನೆ ಹರಿದು ಹೋಗ್ತಾ ಇರ್ತದೆ, ಹೇಗಂದ್ರೂ ಹಾಗೆ ಹುಚ್ಚು ಹೊಳೆಯಂತೆ ಹರಿದು ಹೋಗ್ತಾ ಇರ್ತದೆ. ಅದರಿಂದ ಏನೂ ಅಪಾಯವಿಲ್ಲ. ಒಂದು 25-30 ವರ್ಷದ ಯುವಕರನ್ನು ನೀವು ಮಾತನಾಡಿಸಿ ನೋಡಿ, ಏನು ಅವ್ರ ಹತ್ರ ಸುಮ್ಮನೆ ಮಾತಾಡೋಕೆ ಸಾಧ್ಯವ? ಏನು ಜಬರ್ದಸ್ತಿ, ಏನು ಜೋರು? ಒಂದು ಮದುವೆ ಮಾಡಿ 2 ವರ್ಷದ ನಂತರ ಅವ್ರ ಹತ್ರಕ್ಕೆ ಹೋಗಿ ಮಾತಾಡಿ, ಬಹಳ ಸಹಜವಾಗಿರ್ತಾರೆ ಅವರು. ಆ ಶರೀರ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಅವರ ಕೌಟುಂಬಿಕ ಕಾರ್ಯದಲ್ಲಿ ಹರಿಹಂಚಿ ಹೋಗಿ ಅವರು ಒಂಥರ ಸಹಜ ಸ್ಥಿತಿ. ಆ ರೀತಿಯಲ್ಲಿ ಶಕ್ತಿ ಅಂತ ಹೇಳ್ತಕ್ಕಂಥ ಅದು ತುಂಬಿಕೊಳ್ತದೆ. ನೀವು ಸಂಯಮವನ್ನು ಅಭ್ಯಾಸ ಮಾಡಿದಾಗ, ಉಂಟಾದಂತಹ ಶಕ್ತಿಯನ್ನು ಎತ್ತ ಕಡೆಗೆ ಹರಿಸಬೇಕು ಅಂತನ್ನೋದನ್ನು ಮೊದಲೇ ತಿಳಿದುಕೊಳ್ಬೇಕು. ಆತ್ಮನ್ನೇವ ಅವತಿಷ್ಠತೆ ಯದಾ ವಿನಿಯತಂ ಚಿತ್ತಂ ಆತ್ಮನಿ ಏವ ಅವತಿಷ್ಠತೆ. ಆತ್ಮದಲ್ಲಿ ಅದನ್ನು ನೆಲೆಗೊಳಿಸು. ನಿನ್ನ ಒಳಗಡೆಯೇ ಇರತಕ್ಕಂಥ ಆತ್ಮದ ಕಡೆಗೆ ಆ ಎಲ್ಲ ಶಕ್ತಿಯನ್ನು ಸಂಗ್ರಹಿಸಿದಂತಹ ಶಕ್ತಿಯನ್ನು, ಆತ್ಮ ಸಂಯಮ ಮಾಡಿದಾಗ ಉಂಟಾದಂತಹ ಶಕ್ತಿಯನ್ನೆಲ್ಲವನ್ನು ಕೂಡ ಆತ್ಮದ ಕಡೆಗೆ ಹರಿಸು. ಆಮೇಲೆ ನಿಸ್ಪೃಹನಾಗಿರು, ಸರ್ವಕಾಮಗಳಿಂದಲೂ ನಿಸ್ಪೃಹನಾಗಿರು. ಇಂಥವನು ಅತ್ಯಂತ ಶ್ರೇಷ್ಠ ಯೋಗಿ ಅಂತ ಅನಿಸ್ಕೊಳ್ತಾನೆ ಅಂತ ಹೇಳಿ ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾನೆ.
ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನ.
ಭಗವದ್ಗೀತೆಯಲ್ಲಿ ಉಪಮೆಗಳು ಆ ಉಪಮೆಗಳ ಮೂಲಕ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಶ್ರೀಕೃಷ್ಣ. ಹಲವಾರು ಉಪಮೆಗಳು ನೇರವಾಗಿ ಒಂದು ವಿಷಯವನ್ನು ಹೇಳೋದಕ್ಕಿಂತ ಒಂದು ಉಪಮಾನ ಕೊಡ್ತು ಅಂತ ಹೇಳಿದ್ರೆ ತಕ್ಷಣ ಅರ್ಥವಾಗ್ತದೆ. ಹೇಳ್ತಾ ಇದ್ದಾನೆ, ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಧ್ಯಾನ ನಿರತನಾದ ಯೋಗಿಯ ಮನಸ್ಸಿಗೆ ಒಂದು ಉಪಮಾನ ಕೊಡುವುದಿದ್ದರೆ ಅದು ಗಾಳಿ ಬೀಸದ ಎಡೆಯಲ್ಲಿ ಕಿಂಚಿತ್ತು ಅಲುಗಾಡದೆ ಉರಿಯುವ ದೀಪದಂತೆ. ಉಪಮೆಯ ಪಾಲಿಗೆ ಅಥವಾ ಉಪಮೆಯ ಪಾಲಿಗೆ ಉಪಮೆ ಬಂತಲ್ಲಿ, ಉಪಮಾ ಅಲ್ಲ ಉಪಮಾನ ಅಂತ ಅದಕ್ಕೆ ಹೆಸರು ಉಪಮಾ. ಅದು ಉಪಮಾ ಅಂತ ಕೂಡ ಇದೆ, ಉಪಮಾ ಕಾಳಿದಾಸಸ್ಯ ಅಂತ. ಉಪಮ ಮಾಡಿದರೆ ಅದು ಕಾಳಿದಾಸ ಮಾಡಿದರೆ ಅಷ್ಟು ರುಚಿ. ಧ್ಯಾನ ನಿರತನಾದಂಥ ಯೋಗಿಯ ಮನಸ್ಸಿನ ಕಲ್ಪನೆಯನ್ನು ಅತ್ಯಂತ ಅದ್ಭುತವಾದ ಉದಾಹರಣೆಯ ಮೂಲಕ ಇಲ್ಲಿ ಕೊಡ್ತಾ ಇದ್ದಾನೆ. ಹೀಗೆ ಧ್ಯಾನಕ್ಕೆ ಕುಳಿತಾಗ ಮಿಕ್ಕವರ ಕತೆ ಬೇರೆ. ನಿಜವಾದ ಧ್ಯಾನ ಯೋಗಿ ಯಾರಿರ್ತಾನೋ, ಧ್ಯಾನವನ್ನು ಹಲವಾರು ವರ್ಷಗಳವರೆಗೆ ಅಭ್ಯಾಸ ಮಾಡಿ ಆ ಮನಸ್ಸನ್ನು ಧ್ಯಾನ ನಿರತಗೊಳಿಸಿದಾಗ ಅವನ ಮನಸ್ಸು ಹೇಗಿರುತ್ತದೆ ಅಂತ ಅನ್ನೋದರ ಕಲ್ಪನೆ ನಿಮಗೇನಾದರೂ ಇದೆಯೇನೋ? ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಮನಸ್ಸು ಅದೇ ಥರ ಆಗ್ತಾ ಇತ್ತು ಅಂತಂದರೆ ಇನ್ನೊಬ್ಬರ ಮನಸ್ಸು ಯಾವ ಥರ ಆಗ್ತದೆ ಅಂತ ತಿಳ್ಕೊಳ್ಬೋದು. ಸಾಮಾನ್ಯವಾಗಿ ನಾವು ಇತರನ್ನು ಅರ್ಥ ಮಾಡಿಕೊಳ್ಳೋದು, ನಮಗೆ ಯಾವ್ಯಾವ ಅನುಭವ ಆಗಿವೆಯೋ ಅದಕ್ಕನುಸಾರವಾಗಿ ಇತರನ್ನು ನಾವು ಅರ್ಥ ಮಾಡಿಕೊಳ್ಳೋದು. ಒಬ್ಬ ಬೆಪ್ಪ ಇದ್ರೆ ಅವನ ಮುಂದೆ ಎಂತ ಬುದ್ಧಿವಂತ ಇದ್ರು ಅವನು ನನ್ನತನೇ ಇನ್ನೊಬ್ಬ ಬೆಪ್ಪ ಬಾರಯ್ಯ ಅಂಥೇಳಿ ಅವನು ಅದೇ ರೀತಿಯಲ್ಲಿ ಅವನು ಸನ್ಮಾನಿಸ್ತಾನೆ. ಇಲ್ಲಿ ಆ ಪರಮಯೋಗಿ ಅವನ ಮನಸ್ಸು ಹೇಗೆ ಹರಿತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ಸ್ವಯಂ ಯೋಗಿಯಾದಂತಹ ಶ್ರೀಕೃಷ್ಣ ಅದ್ಭುತವಾದಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಗಾಳಿ ಬೀಸದೇ ಇರುವಂತಹ ಒಂದು ಕೋಣೆಯನ್ನು ಕಲ್ಪಿಸಿಕೊಳ್ಳಿ, ಅಲ್ಲಿ ಒಂದು ದೀಪ ಉರಿಯತಕ್ಕಂಥದ್ದನ್ನು ಕಲ್ಪಿಸಿಕೊಳ್ಳಿ. ಕಲ್ಪಿಸುವುದೇ ಅದಕ್ಕೆ ಒಂದು ಗಾಳಿ ಇಲ್ಲದಿರತಕ್ಕಂಥ ಕೋಣೆಯಲ್ಲಿ ಒಂದು ದೀಪವನ್ನು ಉರಿಸ್ತಾ ಅದನ್ನು ನೋಡಿ ಅದು ಹೇಗಿರ್ತದೆ. ಆ ಕಡೆ ಈ ಕಡೆ ಸ್ವಲ್ಪವೂ ಕೂಡ ದೀಪದ ಕುಡಿ ಅಲುಗಾಡದೆ ನೇರವಾಗಿ ಮೇಲ್ಗಡೆಗೆ ಅದು ಹರಿತಾ ಇರ್ತದೆ, ಮೇಲ್ಗಡೆಗೆ ಅದು ಉರಿತಾ ಇರ್ತದೆ. ಅದರ ಮೇಲೆ ಏನಾದರೂ ಅಡ್ಡ ಕವಚಿ ಸುಮ್ಮನೆ ಪಕ್ಕಕ್ಕೆ ಬಂದು ಮತ್ತೆ ಅದು ನೇರವಾಗಿ ಮೇಲ್ಗಡೆಗೆ ಹೋಗ್ತದೆ. ಈ ಅತ್ತಿತ್ತ ಅಲುಗದಂತೆ ಇರ್ತದೆ ಅನ್ನೋದು ಒಂದು ವಿಚಾರವಾದರೆ, ಅದು ಮೇಲ್ಮುಖವಾಗಿ ಹರಿತದೆ ಅಂತ ಹೇಳ್ತಕ್ಕಂಥ ಎರಡನೇ ಅಂಶವನ್ನು ಕೂಡ ನೀವು ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಬೇಕು. ಯೋಗಿಯ ಮನಸ್ಸು ಅತ್ತಿತ್ತ ಅಲುಗುವುದಿಲ್ಲ ಮಾತ್ರ ಅಲ್ಲ, ಊರ್ಧ್ವಗಾಮಿಯಾಗಿರುತ್ತದೆ. ಸಾಮಾನ್ಯರ ಮನಸ್ಸು ಹೇಗಿರುತ್ತದೆ? ಅಧೋಗಾಮಿ, ಹೃದಯದಿಂದ ಕೆಳಮುಖವಾಗಿ ನಾಭಿಕಮಲ, ಆಮೇಲೆ ಕೆಳಗಡೆ ಮಣಿಪುರ ಚಕ್ರ, ಆಮೇಲೆ ಅದಕ್ಕಿಂತ ಕೆಳಗಡೆ ಏನಿದೆ? ಯಾವ ಚಕ್ರ ಇದೆಯಪ್ಪ ಅಲ್ಲಿ? ಸ್ವಾಧಿಷ್ಠಾನ ಇದೆ. ಆಮೇಲೆ ಅದಕ್ಕಿಂತ ಕೆಳಗಡೆ ಏನಿದೆ? ಮೂಲಾಧಾರ ಇದೆ. ಆ ಮೂರು ಚಕ್ರಗಳ ಕಡೆಯಲ್ಲಿಯೇ ಈ ಮನಸ್ಸಿನ ಸಂಚಾರ ಕೆಳಮುಖವಾಗಿ ಹರಿತಾ ಇರ್ತದೆ. ಆದ್ರಿಂದಲೇನೇ ಮನುಷ್ಯ ಊಟ ಆಹಾರ ನಿದ್ರಾ ಭಯ ಮೈಥುನ ಅಧಿಕಾರದಲ್ಲಿ ನಿರತನಾಗಿದ್ದಾನೆ. ಮನಸ್ಸು ಅಲ್ಲೇ ಇರೋದ್ರಿಂದ ಅವನು ಆ ಕಾರ್ಯದಲ್ಲಿ ತೊಡಗಿದ್ದಾನೆ, ಅವನ ದೋಷ ಏನೂ ಇಲ್ಲ. ಆದರೆ ಯೋಗಿಯ ಮನಸ್ಸು ಈ ಹೃದಯದಲ್ಲಿ ಇರತಕ್ಕಂಥ ಅನಾಹತ ಚಕ್ರದಿಂದ ಮೇಲುಗಡೆಗೆ ಹರಿಯಕ್ಕೆ ಶುರುವಾಗ್ತದೆ. ಊರ್ಧ್ವಗಾಮಿ, ಊರ್ಧ್ವಗಾಮಿ ಅಂತಂದರೆ ಮೇಲ್ಮುಖ ಅಂತಂದರೆ ಸಹಸ್ರಾರದ ಕಡೆಗೆ. ಅದು ಕೊನೆಗೆ ಹೋಗಿ ಅಲ್ಲಿ ಹೋಗಿ ಸೇರ್ತಕ್ಕಂಥದ್ದು, ಐಕ್ಯ ಆಗತಕ್ಕಂಥದ್ದು, ಅದನ್ನು ಈಗ ತತ್ಕಾಲಕ್ಕೆ ಬಿಟ್ಬಿಡೋಣ. ಆದರೆ ಯೋಗ ಮಾಡ್ತಾ ಇರ್ತಕ್ಕಂಥ ಯೋಗಿಯ ಮನಸ್ಸು ಹೇಗಿರ್ತದೆ? ಆ ನಿರ್ವಾತ ಪ್ರದೇಶದಲ್ಲಿ ಉರಿತಕ್ಕಂತಹ ದೀಪದ ಕುಟಿಯಂತೆ ಊರ್ಧ್ವಗಾಮಿಯಾಗಿ ಹರಿತಾ ಇರ್ತದೆ ಅಂತ ಅದ್ಭುತವಾದ ಕಲ್ಪನೆ ಅದು. ಅತ್ತಿತ್ತ ಅಲುಗದೇ ಇರುವಂತಹದ್ದು ಒಂದು ವಿಚಾರವಾದರೆ, ಮೇಲ್ಮುಖವಾಗಿಯೇ ಸದಾ ಹರಿತಾ ಇರತಕ್ಕಂಥದ್ದು ಇದು ಇನ್ನೊಂದು ವಿಚಾರ. ಈ ದೀಪದಿಂದ ನಾವು ಅರಿತುಕೊಳ್ಬೇಕಾದಂಥದ್ದು. ಅದಕ್ಕೋಸ್ಕರವೇ ಇವತ್ತು ಎಷ್ಟೋ ಜನ ಯೋಗಾಭ್ಯಾಸ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತ, ಗಾಳಿಯಲ್ಲಿರ್ತಕ್ಕಂಥ ಕೋಣೆಯಲ್ಲಿ ಆ ಬಗೆಯ ದೀಪವನ್ನು ಉರಿಸುತ್ತಾ ಅದನ್ನೇ ನೋಡ್ತಾ ಇರ್ತಾರೆ. ಸೆಕೆ ಆಗ್ತದೆ ಆದ್ದರಿಂದ ಈಗ ಬಲ್ ಬಿಟ್ಟುಬಿಟ್ಟು ಕಿಟಕಿ ಬಾಲ್ ತೆಗೆದು ಬಿಡ್ತಾರೆ. ಎಷ್ಟು ಗಾಳಿ ಬೀಸಿದರೂ ಕೂಡ ಅದೇನು ಅಲುಗಾಡೋದಿಲ್ಲ. ಆದರೆ ಈ ದೀಪದ ಕುಡಿಯನ್ನು ನೋಡುವುದಲ್ಲ, ಈ ದೀಪದ ಕುಡಿಯನ್ನು ನೋಡ್ತಾ ಕೂತ್ಕೊಳ್ಳೋದಕ್ಕೋಸ್ಕರ ಈ ಉದಾಹರಣೆ ಕೊಟ್ಟದ್ದಲ್ಲ. ಆ ದೀಪದ ಕುಡಿಯನ್ನು ನೋಡಿ ಏನು ಪ್ರಯೋಜನ ಆಗ್ತದೆ? ಕಣ್ಣಿಗೊಂದಷ್ಟು ಶ್ರಮ ಆಗ್ತದೆ. ಇಲ್ಲಿ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಗಬೇಕು ಮೊದಲನೇದಾಗಿ. ಇಲ್ಲಿ ಇಲ್ಲಿವರೆಗೆ ಭಗವದ್ಗೀತೆಯಲ್ಲಿ ಈ ಒಂದು ಧ್ಯಾನ ಯೋಗದಲ್ಲಿ ಎಷ್ಟೆಷ್ಟು ಅಂಶಗಳನ್ನೆಲ್ಲ ಕೇಳಿದ್ರಲ್ಲ, ಅವುಗಳನ್ನೆಲ್ಲ ಪಾಲಿಸ್ತಾ 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 ಏನಾಗುತ್ತೆ ಗೊತ್ತೇನು? ಮನಸ್ಸು ಜಾಗೃತವಾಗ್ತದೆ, ಮನಸ್ಸು ಉದ್ದೀಪನವಾಗ್ತದೆ, ಉದ್ದೀಪನಗೊಳ್ಳುತ್ತದೆ. ಆ ಮನಸ್ಸೇ ಒಂದು ಜ್ಯೋತಿಯಂತೆ ಆಗ್ತದೆ. ಹಾಗೆ ಜ್ಯೋತಿಯದ ಆದಂತಹ ಮನಸ್ಸು ಮತ್ತೆ ಅಲುಗಾಡದಂತೆ ಅವನು ಈ ಆಸೆ ಆಕಾಂಕ್ಷೆಗಳು ಅಂತ ಹೇಳ್ತಕ್ಕಂಥವುಗಳದಕ್ಕೋಸ್ಕರ ನಿಸ್ಪೃಹ ಅಂತನೋ ಶಬ್ದವನ್ನು ಅಲ್ಲೇ ಮೊದಲೇ ಹಾಕಿದ್ದಾನವನು. ಸರ್ವ ಕಾಮೇಭ್ಯೋ ನಿಸ್ಪೃಭ ಅಂತ ಯಾಕೆ ಹಾಕಿದ್ದಾನೆ ಅಂತ ಹೇಳಿದ್ರೆ, ಈ ಕಾಮನೆಗಳು ಅಂತ ಹೇಳ್ತಕ್ಕಂಥವುಗಳೇ ವಾಯು, ಗಾಳಿ. ಮನಸ್ಸಿಗೆ ಒಂದು ಕಾಮನೆ ಬೀಸ್ತು ಅಂತ ಹೇಳಿದ್ರೆ ಅದು ಒಂದು ಕಾರ್ಯ ಮಾಡೋದಕ್ಕೆ ಮುಂದತ್ತಿ ಹೊರಟೋಗ್ಬಿಡ್ತದೆ. ಅದಕ್ಕೋಸ್ಕರ ಈ ಮನಸ್ಸನ್ನೇ ಜ್ಯೋತಿಯಾಗಿ ಮಾಡಿಕೊಂಡು ಅದನ್ನು ಮೇಲುಗಡೆಗೆ ಹರಿಸಬೇಕು ಅಂತ, ಅದನ್ನು ಭಾವನೆಯಿಂದ, ಈ ತಪಸ್ಸಿನಿಂದ, ಈ ಶಿಸ್ತುಬದ್ಧವಾದಂಥ ಜೀವನದಿಂದ ಅಂತ ಮನಸ್ಸೊಂದನ್ನು ನಾವು ತಯಾರು ಮಾಡಿಕೊಳ್ಬೇಕು, ತಯಾರು ಮಾಡಿಕೊಳ್ಬೇಕು. ಸ್ವಾಮೀಜಿ, ಧ್ಯಾನ ಮಾಡೋದು ಹೇಗೆ ಅಂತ ಒಬ್ಬ ಇಂಜಿನಿಯರ್ ನನ್ನ ಕೇಳಿದ್ರು. ನಾನು ಆ ಇಂಜಿನಿಯರಿಗೆ ಹೇಳಿದೆ, ನನಗೊಂದು ದೊಡ್ಡ ಕಟ್ಟಡ ಕಟ್ಟಬೇಕಾಗಿದೆ, ಅದನ್ನು ಕಟ್ಟುವುದು ಹೇಗೆ ನನಗೆ ಹೇಳ್ಕೊಡ್ತೀರಾ? ಹೇಳ್ಕೊಡ್ಬೋದು ಸ್ವಾಮೀಜಿ, ಆದರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಅದಕ್ಕೆ ಅಂತ ಹೇಳಿದರೆ ಲೆಕ್ಕಾಚಾರಗಳೆಲ್ಲ ಇವೆ, ಅದಕ್ಕೆ ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಹಾಗಾದ್ರೆ ನೀವು ಆ ಇಂಜಿನಿಯರ್ ಆಗಿ ಒಂದು ಕಟ್ಟಡ ಕಟ್ಟುವುದಕ್ಕೆ, ಇಂಜಿನಿಯರ್ ಆಗಿ ನಿರ್ಮಾಣಗೊಳ್ಳುವುದಕ್ಕೆ ಎಷ್ಟು ವರ್ಷ ತೆಗೆದುಕೊಳ್ತು ಹೇಳಿ? 4 ವರ್ಷ ಸ್ವಾಮೀಜಿ ಅಂತ ಹೇಳಿದೆ. ಅಲ್ಲ ಅಂದೆ ನಾನು. ಇಲ್ಲ ಸ್ವಾಮೀಜಿ, ಪಿ ಯು ಸಿ ಆದಮೇಲೆ 4ನೇ ವರ್ಷ ಇಂಜಿನಿಯರಿಂಗ್ ಕೋರ್ಸ್. ಅದು ಸರಿ, ಪಿ ಯು ಸಿ ಆದದ್ದು ಹೇಗೆ ನೀವು? ಅದು ಸರಿ, 1ನೇ ಕ್ಲಾಸಿಗೆ ಬರ್ದೇನೇನೆ ನೀವು ಪಿ ಯು ಸಿಗೆ ಬರೋಕ್ಕಾಗ್ತಾ ಇತ್ತಾ? 1ನೇ ಕ್ಲಾಸು, ಆ 1ನೇ ಕ್ಲಾಸಿನಿಂದ ಈ ಇಂಜಿನಿಯರಿಂಗ್ ಮುಗಿಯುವವರೆಗೆ ಎಷ್ಟು ವರ್ಷ ಆಯಿತು ಲೆಕ್ಕ ಹಾಕಿ ಅಂತ ಕೇಳ್ತೇವ್ರಿ. 16 ವರ್ಷ ಆಯಿತು. ಆ 4 ವರ್ಷ ಕಡಿಮೆ ಆಯ್ತಾ? 10 ವರ್ಷ 2 ವರ್ಷ, 10 ವರ್ಷಕ್ಕೆ ಎಸ್ ಎಸ್ ಎಲ್ ಸಿ, 2 ವರ್ಷಕ್ಕೆ ಪಿ ಯು ಸಿ, 4 ವರ್ಷಕ್ಕೆ 10 ವರ್ಷಕ್ಕೆ ಅವರಿಗೆ 20 ವಯಸ್ಸು ಆದರೆ ನಮಗೇನು ಪ್ರಯೋಜನ? ಓದಿದ್ದೆಷ್ಟನೇ ವಯಸ್ಸಿನಿಂದ ಅಂತ ಲೆಕ್ಕ. 5ನೇ ಕ್ಲಾಸಿನಿಂದ ಓದಿದ್ದವನು ಅಲ್ಲ, 1ನೇ ಕ್ಲಾಸಿನಿಂದ ಓದಿದ್ದು, 5ನೇ ವಯಸ್ಸಿಗೆ ಅವನು ಬಂದಿರ್ತಾನೆ. ಬೇರೆ ಲೆಕ್ಕ ಹೇಳ್ಬಿಟ್ರಲ್ಲ ನೀವು, ಬೇರೆ ಲೆಕ್ಕ. ಕೇವಲ ಓದಿದ್ದು 1ನೇ ಕ್ಲಾಸಿನಿಂದ. ಆದ್ದರಿಂದ ಈ ಯೋಗ ಐ ಹ್ಯಾವ್ ಟು ಬಿಗಿನ್ ಫ್ರಾಮ್ ದಿ ಬಿಗಿನಿಂಗ್. ಯಾವ ಒಂದು ಹೆಜ್ಜೆಯನ್ನು ಕೂಡ ನೀವು ಬಿಟ್ಟು 2ನೇ ಹೆಜ್ಜೆಗೆ ಹೋಗಲಾರಿರಿ. ಒಂದು ವೇಳೆ ಉತ್ಸಾಹದಿಂದ ಹೋದರೂ ಕೂಡ ಮತ್ತೆ ನೆನಪು ಮಾಡ್ತದೆ, ನೀನು ಆ ಹೆಜ್ಜೆ ಯಾಕೆ ಮೆಟ್ಟಿಲ್ಲ, ಹೋಗು ಅದನ್ನು ಮುಟ್ಟುಬಿಟ್ಟು ಮತ್ತೆ ಬಾ. ಆ ರೀತಿಯಲ್ಲಿ ಅದು ಮಾಡಿಸಿಯೇ ಸಿದ್ಧ. ಆದ್ದರಿಂದ ಇವತ್ತು ಈ ಒಂದು ಸಪ್ತಾಹದಲ್ಲಿ ಯಾರ್ಯಾರು ಮುಮುಕ್ಷುಗಳು ನೀವು ಇದ್ದೀರೋ, ಎಷ್ಟೋ ಎಚ್ಚರಿಕೆಯ ಮಾತುಗಳನ್ನು ನೀವು ಕೇಳ್ತಾ ಇದ್ದೀರಿ, ಬಹಳ ಅಮೂಲ್ಯವಾದಂಥ ವಿಚಾರಗಳನ್ನು ಕೇಳ್ತಾ ಇದ್ದೀರಿ. ಹುಚ್ಚು ಹುಚ್ಚಾಗಿ ಧ್ಯಾನವನ್ನು ಯಾರು ಮಾಡೋದಕ್ಕೆ ಸಾಧ್ಯವಿಲ್ಲ. ದೆರ್ ಈಸ್ ನೋ ಶಾರ್ಟ್ಕಟ್ ಇನ್ ಸ್ಪಿರಿಚುವಲ್ ಲೈಫ್. 3 ದಿನಕ್ಕೆ ಸಮಾಧಿ, 7 ದಿನಕ್ಕೆ ಸಮಾಧಿ ಹಾಗಿಲ್ಲ. ಅದಕ್ಕೆ ಕೊಡುವಷ್ಟು ಮೌಲ್ಯವನ್ನು ಕೊಟ್ಟೇ ಆಗಬೇಕು. ಭಕ್ತಿಯೋಗದಲ್ಲೂ ಕೂಡ ಹಾಗೆ. ಭಕ್ತಿ ಮೀರಾ ಬಾಯಿ ಹೇಳಿದ್ದು, ನನ್ನನ್ನು ಶ್ರೀಕೃಷ್ಣನಿಗೆ ಮಾರಿಕೊಂಡೆ, ನನ್ನನ್ನು ಸಂಪೂರ್ಣವಾಗಿ ಕೊಟ್ಟೆ, ಅವನನ್ನು ಪಡೆದುಕೊಂಡೆ ಅಂತ. ಈ ರೀತಿಯಲ್ಲಿ ಸಂಪೂರ್ಣವಾದಂತಹ ಒಂದು ಪ್ರಯತ್ನ ನಮ್ಮಲ್ಲಿ ನಡೀಬೇಕಾಗ್ತದೆ. ಅದಕ್ಕೆ ಬೇಕಾದಂತಹ ಅತ್ಯಂತ ಬೆಲೆ ಬಾಳತಕ್ಕಂಥ ಅಮೂಲ್ಯವಾದಂತಹ ಸಲಹೆ ಸೂಚನೆಗಳನ್ನು ಶ್ರೀಕೃಷ್ಣ ಕೊಟ್ಟಿದ್ದಾನೆ. ಈಗ ಮುಂದುವರಿಸ್ತಾನೆ. ಎಷ್ಟು ಚೆನ್ನಾಗಿದೆ ಇದು ನೋಡಿ.
ಯತ್ರೋ ಪರಮತೇ ಚಿತ್ತಂ ನಿರುದ್ಧಂ ಯೋಗ ಸೇವಯಾ, ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ಯಾತ್ಮನಿ ತುಷ್ಯತೆ, ಸುಖಮಾತ್ಯಂತಿಕಂ ಯತ್ಯತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ, ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ, ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ, ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜಿತಂ, ಸನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ.
ಇಷ್ಟು ಶ್ಲೋಕಗಳನ್ನು ನಾವೀಗ ಒಟ್ಟಿಗೆ ಅರ್ಥ ಮಾಡಿಕೊಳ್ಬೇಕಾಗಿದೆ. 1ನೇ ಮಾತು ಹೀಗೆ, ಯಾವಾಗ ಯತ್ರ ಯತ್ರ ಯದಾ ಯತ್ರ ಎತ್ರ ಎತ್ರ ಆದರೆ ಏನಪ್ಪ ಈ ಭಾಳ ಎತ್ತರೆತ್ತರದ ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅಂತ ಕನ್ನಡದಲ್ಲಿ. ಕೆತ್ತರೆ ಅಂದರೆ ಭಾಳ ಎತ್ತರ ಅಂತ, ಅದಲ್ಲ. ಎತ್ತರ ಅಂದರೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಅಂತ. ಯಾವಾಗ ಚಿತ್ತವು ಧ್ಯಾನಾಭ್ಯಾಸದಿಂದ ನಿರೋಧಿಸಲ್ಪಟ್ಟು ಶಾಂತವಾಗುವುದೋ, ಯಾವಾಗ ಚಿತ್ತವು ಧ್ಯಾನಾಭ್ಯಾಸದಿಂದ ನಿರೋಧಿಸಲ್ಪಟ್ಟು ಶಾಂತವಾಗುವುದೋ. ನೋಡಿದ್ರ, ಈ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಡಬೇಕಾಗ್ತದೆ. ಧ್ಯಾನ ಮಾಡಬೇಕಾದ್ರೆ ಮನಸ್ಸು ಶಾಂತವಾಗಿರಬೇಕು. ಆದರೆ ಮನಸ್ಸು ಯಾರಿಗೆ ಶಾಂತವಾಗಿರುತ್ತಪ್ಪ? ಶಾಂತವಾಗಬೇಕಾದ್ರೆ ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕಾದ್ರೆ ಶಾಂತವಾಗಿರಬೇಕು. ಆದರೆ ಶಾಂತವಾಗಿರೋದಿಲ್ಲ. ಹೇಗೆ ಧ್ಯಾನ ಮಾಡೋದು? ಅದಕ್ಕೆ ಕನ್ನಡದಲ್ಲಿ ಒಂದೊಳ್ಳೆ ಗಾದೆ ಇದೆ, ಮದುವೆಯಾಗದೆ ಹುಚ್ಚು ಬಿಡದು, ಹುಚ್ಚು ಬಿಡದೆ ಮದುವೆ ಆಗದು ಅಂತ ಹೇಳಿದ್ರೆ ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಧ್ಯಾನ ಮಾಡಿಯೇ ಮನಸ್ಸನ್ನು ಶಾಂತಗೊಳಿಸಬೇಕು. ಹಾಗೆ ಶಾಂತ ಮಾಡಿಕೊಂಡಂತ ಮನಸ್ಸಿನಿಂದ ಇನ್ನಷ್ಟು ಹೆಚ್ಚು ಧ್ಯಾನ ಮಾಡಬೇಕು. ಧ್ಯಾನ ಮೊದಲು ಹೋರಾಟ. ಮೊದಲು ನೀವು ಹೀಗೆ ಕುಳಿತುಕೊಳ್ತೀರಲ್ಲ, ಧ್ಯಾನ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀರಿ? ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಒಳಗಡೆ ಏನಾಗ್ತದೆ ಅಂತ ಅವರಿಗೆ ಗೊತ್ತು. ಏನು ಇಷ್ಟೊಂದು ಹೊತ್ತು ಕೂತ್ಕೊಂಡಿದ್ದಿರಲ್ಲ, ಏನು ಸಮಾಚಾರ? ಧ್ಯಾನ ಮಾಡ್ತಾ ಇದ್ದೇವೆ. ಧ್ಯಾನ ಅಂತ ಹೇಳಿದರೆ ಮನಸ್ಸು ಏಕಪ್ರಕಾರವಾಗಿ ತೈಲಧಾರಾವತ್ತು ಪರಮಾತ್ಮನ ಕಡೆಗೆ ಅಥವಾ ಆತ್ಮನ ಕಡೆಗೆ ಹರಿಯುತ್ತಾ ಇರುವಂಥದ್ದು. ಆದರೆ ಕ್ಷಣ ಕ್ಷಣಕ್ಕೂ ಮನಸ್ಸು ಅಲ್ಲಿ ಇಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಸಂಚರಿಸ್ತಾ ಇರ್ತದೆ, ಯಾವುದ್ಯಾವುದನ್ನೋ ಯೋಚನೆ ಮಾಡ್ತಾ ಇರ್ತದೆ, ಯಾವುದ್ಯಾವುದನ್ನೋ ನೆನಪು ಮಾಡಿಕೊಳ್ತಾ ಇರ್ತದೆ. ಹಾಗಾದರೆ ಹೀಗೆ ಕುಳಿತುಕೊಂಡಿದ್ದಾರೆ, ಅದರಲ್ಲಿ ಅರ್ಥ ಏನು? ಹೋರಾಟ ನಡೆಸುತ್ತಿದ್ದಾನೆ ಅಂತ ಅರ್ಥ. ಸುಮ್ಮನೆ ಕುಳಿತುಕೊಂಡು ಸುಮ್ಮನೆ ಕುಳಿತಿಲ್ಲ ಅವನು, ಒಳಗಡೆ ಏನೇನೋ ಯುದ್ಧ ಆಗ್ತಾ ಇದೆ. ಅಲ್ಲಿ ಭಯಂಕರ ಯುದ್ಧ, ಮೊದಲನೇ ವರ್ಲ್ಡ್ ವಾರ್, ಎರಡನೇ ವರ್ಲ್ಡ್ ವಾರ್, ಮೂರನೇದು ಕೂಡ, ನಾಲ್ಕನೇದು ಎಲ್ಲ ಸೇರಿಸಿದ್ರೆ ಎಷ್ಟು ಹೋರಾಟ ಆಗುತ್ತೋ ಅಷ್ಟು ಹೋರಾಟ ಈ ಧ್ಯಾನ ಮಾಡತಕ್ಕಂಥ ಪ್ರಾರಂಭಿಗಳಿದ್ದಾರಲ್ಲ, ಪ್ರಾರಂಭಾವಸ್ಥೆಯಲ್ಲಿ ಇರ್ತಕ್ಕಂಥ ಅವರೊಳಗಡೆ ಆಗ್ತಾ ಇರ್ತದೆ. ಆದ್ರಿಂದ ಇಲ್ಲಿ ಹೇಳ್ತಾ ಇದ್ದೀನಿ ಶ್ರೀಕೃಷ್ಣ, ಯಾವಾಗ ಯಾವಾಗ ಚಿತ್ತವು ಧ್ಯಾನಾಭ್ಯಾಸದಿಂದ ನಿರೋಧಿಸಲ್ಪಟ್ಟು ಶಾಂತವಾಗುವುದೋ, ಧ್ಯಾನಾಭ್ಯಾಸದಿಂದ, ಧ್ಯಾನ ಮಾಡುವ ಪ್ರತಿದಿನದ ಅಭ್ಯಾಸ, ಪ್ರತಿದಿನ ಮಾಡ್ತಕ್ಕಂಥ ಪ್ರಯತ್ನಕ್ಕೇನು ಹೆಸರು? ಅಭ್ಯಾಸ ಅಂತ ಹೆಸರು. ಒಂದು ದಿನ ಧ್ಯಾನ ಮಾಡದೇ ಇದ್ರೆ ನೀವು ಪಶ್ಚಾತ್ತಾಪ ಪಡಬೇಕು, ಪರಿತಾಪ ಪಡಬೇಕು, ಪರಿತಾಪ ಪಡಬೇಕು. ಅಯ್ಯೋ, ಇವತ್ತಿನ ದಿವಸ ಧ್ಯಾನ ಮಾಡೋಕೆ ಸಾಧ್ಯವಾಗದೆ ಹೋಯ್ತಲ್ಲ ಅಂತ. ಯಾಕೆ? ಅವತ್ತಿನ ದಿನದ ಧ್ಯಾನ ಯಾವಾಗ ತಪ್ಪಿ ಹೋಯ್ತೋ ಮರುದಿನ ಇನ್ನಷ್ಟು ಕಷ್ಟವಾಗ್ತದೆ ನಿಮಗೆ ಹೋರಾಟ. ಎಂತೆಂಥ ಸೂಕ್ಷ್ಮವಾದ ಅಂಶಗಳೆಲ್ಲ ಇವೆ ನೋಡಿ, ದಯವಿಟ್ಟು ಯೋಚನೆ ಮಾಡಿ, ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಒಂದೇ ದಿವಸ ತಾನೇ? ಪರವಾಗಿಲ್ಲ, ನಮ್ಮ ಎಲ್ಲ ನಮ್ಮ ಜೀವನದ ಸಿದ್ಧಾಂತದಲ್ಲಿ ಒಂದು ಒಳ್ಳೆ ಶಬ್ದ ಇದೆ, ಪರವಾಗಿಲ್ಲ, ಏನಾಗಲಿ ಪರವಾಗಿಲ್ಲ ಅಂತ. ಎಲ್ಲ ನಷ್ಟವಾಯ್ತಲ್ಲ, ಪರವಾಗಿಲ್ಲ ಅದು ಹೇಳ್ತಾನೇನು? ಅದೇ ಹೇಳೋದಿಲ್ಲ ಅವರು. ಯಾರೋ ಕದ್ಕೊಂಡು ಹೋಗ್ಬಿಟ್ರು, ಪರವಾಗಿಲ್ಲ ಅಂತ ಹೇಳ್ತೀನೇನೋ? ಇಲ್ಲ. ಆದರೆ ಈ ಧ್ಯಾನ ಮಾಡ್ತಕ್ಕಂಥ ವಿಷಯದಲ್ಲಿ, ಜಪ ಮಾಡ್ತಕ್ಕಂಥ ವಿಷಯದಲ್ಲಿ, ಯೋಗಾಭ್ಯಾಸ ಮಾಡ್ತಕ್ಕಂಥ ವಿಷಯದಲ್ಲಿ ಒಂದು ದಿನ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಏನೇ ಕೊಳ್ಳೆ ಹೋಗುತ್ತಾ? ನಾಳೆ ಮಾಡಿದ್ರೆ ಆಯಿತೋ? ನಾಳೆ ಎಷ್ಟು ಹಾಳು ಇದು, ಬರೆದಿಟ್ಬಿಡಿ ನಾಳೆ ಮಾಡೋಣ ಅಂತ. ದಿನ ಹೋಗಿ ನೋಡಿ, ನಾಳೆ ಮಾಡೋಣ ಅಂತ ಅಲ್ಲಿ ಬರೆದಿರುತ್ತೆ. ಕೊನೆಗೆ ಅವನು ಮಾಡಿದ್ದುಂಟೋ? ಯಾಕೆ? ನಾಳೆ ಮಾಡಿದ್ರೆ ಆಯಿತು ಅಂತ ಹೇಳಿದ್ರಿಂದ ಕೊನೆಗೂ ಅವನು ಮಾಡಲೇ ಇಲ್ಲ. ಗಣಪತಿಗೆ ಮದುವೆ ನಾಳೆ ಅಂತ ಹೇಳಲಾಯ್ತಂತೆ. ಆ ನಾಳೆ ಬರಲೇ ಇಲ್ವ? ನಾಳೆ ಎಲ್ಲಿ ಬರುತ್ತದು? ನಾಳೆ ಅನ್ನೋದು ಬಂದ ತಕ್ಷಣ ಅದು ಇವತ್ತಾಗ್ಬಿಡುತ್ತೆ. ಎಲ್ಲಿ ಮದುವೆ ಆಗಲಿಲ್ವಲ್ಲ ಅಂತ ಕೇಳಿದ್ರೆ ನಾಳೆ ಅಂತ. ಇದು ಹಳ್ಳಿಯ ತಮಾಷೆ, ಪಟ್ಟಣದ ತಮಾಷೆ ಬೇರೆ ಬೇರೆ ಒಳ್ಳೊಳ್ಳೆ ಇರುತ್ತೆ. ಅಂತೂ ಈ ನಾಳೆ ಯಾವಾಗಲೂ ನಮ್ಮನ್ನು ಹಾಳು ಮಾಡ್ತದೆ. ಒಂದು ದಿನ ಈ ಯೋಗಾಭ್ಯಾಸ ಅಂತ ಹೇಳ್ತಕ್ಕಂಥ ಅದು ತಪ್ಪಿತು ಅಂತ ಹೇಳಿದ್ರೆ ನಾಳೆ ಅದನ್ನು ಮಾಡ್ಕೊಳ್ತೇನೆ ಅಂದರೆ ಸಾಧ್ಯವಾಗೋದಿಲ್ಲ, ಭಾಳ ಕಷ್ಟ ಆಗುತ್ತೆ. ಇದನ್ನೆಲ್ಲ ಶ್ರೀಮಾತೆ ಶಾರದಾ ದೇವಿಯವರ ಜೀವನದಲ್ಲಿ, ಶ್ರೀ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ, ಶ್ರೀರಾಮಕೃಷ್ಣ ಜೀವನದಲ್ಲಿ ನಾವು ನೋಡಬಹುದಾದಂಥ ಅಂಶಗಳು, ಅವರ ಮಾತುಗಳ ಮೂಲಕ ತಿಳ್ಕೊಳ್ಬಹುದಾದಂಥ ಅಂಶಗಳು. ಹೀಗೆ ಅಭ್ಯಾಸ ಅಂತ ಅನ್ನೋದಕ್ಕೋಸ್ಕರ ಅದನ್ನು ಹೇಳಿದೆ ನಾನು, ಪ್ರತಿದಿನದ ಅಭ್ಯಾಸ. ಇವತ್ತು ನೋಡಿ, ಈ ಏಳು ದಿನಗಳಿಂದ, ಏಳು ದಿನಗಳ ಕಾಲ ಈ ಒಂದು ಉಪನ್ಯಾಸದ ಕಾರ್ಯಕ್ರಮ ಇದೆ. ಒಂದನೇ ದಿನದಿಂದ ಇವತ್ತಿನವರೆಗೂ ಅಂತಂದರೆ ಇವತ್ತು ನಾಲ್ಕನೇ ದಿವಸ, ಇವತ್ತು ಮೂರನೇ ದಿವಸ. ಈ ಮೂರನೇ ದಿವಸದವರೆಗೂ ಕೂಡ ತಪ್ಪದೇ ಬಂದವರು ಯಾರು ನಿಮ್ಮಲ್ಲಿ ಇದ್ದೀರೋ, ಸಮಯಕ್ಕೆ ಸರಿಯಾಗಿ ಬಂದು ಸಮಯಕ್ಕೆ ಸರಿಯಾಗಿ ಹೊರಟವರು, ಅವರಿಗೆ ನೋಡು, ಅವರಿಗೆ ವಿಶೇಷ, ಅವರು ಅವರೊಂದು ವಿಶೇಷ. ಅದಕ್ಕೆ ಇವತ್ತಿನ ದಿನವೂ ಕೂಡ ಕಳೆಯಬಾರದು, ನಷ್ಟವಾಗ್ತದೆ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯ ಮನಸ್ಸು ಅವರಲ್ಲಿದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಯಾರ್ಯಾರ ಜಾಯಮಾನದಲ್ಲಿ ನಿಯತ ಕಾಲದಲ್ಲಿ ನಿಯತ್ತಾಗಿ ಯಾವುದನ್ನೇ ಆಗಲಿ ಮಾಡಿಕೊಂಡು ಬರತಕ್ಕಂಥ ಅಭ್ಯಾಸ ಇರ್ತದೋ ಅಥವಾ ಸ್ವಭಾವ ಇರ್ತದೋ ಜಾಯಮಾನ ಇರ್ತದೋ ಅಂಥವರು ಏನಾದರೂ ಕಾಯಿಲೆ ಬಿತ್ತು ಅಂತ ಹೇಳಿದ್ರೆ ಬೇಗ ಅವರು ಔಷಧವನ್ನು ತೆಗೆದು ವಾಸಿ ಮಾಡ್ಕೊಂಡು ಬಿಡ್ತಾರೆ. ಯಾಕೆಂದರೆ ಔಷಧವನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ತಾರೆ. ಔಷಧಗಳನ್ನು ಸಮಯ ಸರಿಯಾಗಿ ತೆಗೆದುಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಒಬ್ಬರು ನಮ್ಮಲ್ಲಿ ಒಬ್ಬರು ಸ್ವಾಮಿಗಳಿದ್ದಾರೆ, 8 ಗಂಟೆಗೆ ಒಂದು ಪಿಲ್ ತೆಗೆದುಕೊಳ್ಬೇಕು ಅಂತ ಡಾಕ್ಟ್ರು ಹೇಳಿದರೆ, ಅವರೇನಾದರೂ ಕಾರಿನಲ್ಲಿ ಸಂಚಾರ ಮಾಡ್ತಿರುವ ಸಂದರ್ಭದಲ್ಲಿ 8 ಗಂಟೆ ಆಯಿತು ಅಂತ ಹೇಳಿದ್ರೆ ತಕ್ಷಣ ಒಂದು ಲೋಟ್ ಒಂದು ಬಾಟ್ಲಲ್ಲಿ ನೀರು ಬೇರೆ ಇಟ್ಕೊಂಡಿರ್ತಾರೆ, ಆ ತಕ್ಷಣ ಆ ಕಾರ ನಿಲ್ಲಿಸಿ ಆ ಪಿಲ್ಲನ್ನ ಬಾಯಿಗೆ ಹಾಕ್ಕೊಂಡು ಆ ನೀರು ಕುಡಿದು ಅವನ ಮುಂದೆ ಹೋಗ್ತಾ ಇದ್ರು. 8 ಗಂಟೆ ಅಂದರೆ ಸರಿಯಾಗಿ 8 ಗಂಟೆಗೆ ಹಾಗೆ ಮಾಡಿ ಅವರು ಯಾವುದೋ ಒಂದು ಕಷ್ಟಕರವಾದಂಥ ಕಾಯಿಲೆ ಸಂಪೂರ್ಣ ವಾಸಿಯಾಗಿ ಹೋಯಿತು. ಯಾತಕ್ಕೆ? ಆ ನಿಷ್ಠೆಯಿಂದ. ಹಾಗೆ ಯೋಗಾಭ್ಯಾಸ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಸೈಂಟಿಫಿಕ್. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ರಿಲಿಜನ್ ಈಸ್ ಸೈನ್ಸ್ ಅಂತ. ಅಷ್ಟೇ ಶಬ್ದಾರ್ಥ ನೀವು ತೆಗೆದುಕೊಂಡ್ಬಿಟ್ರೆ ಮನೆಗೆ ಹೋಗಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಕಂಡ್ರು. ಧರ್ಮ ಅಂದ್ರೆ ಇನ್ನೇನಲ್ಲ, ವಿಜ್ಞಾನ. ರಿಲಿಜನ್ ಈಸ್ ಸೈನ್ಸ್ ಅಂತ ಹೇಳಿದ್ರೆ ಏನರ್ಥ? ಧರ್ಮವನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಬೇಕು ಅಂತ ಅರ್ಥ. ಸೈಂಟಿಫಿಕ್ ಅಂತ ಹೇಳಿದ್ರೆ ಶಾಸ್ತ್ರೀಯವಾಗಿ ಅಂತ ಅರ್ಥ. ಶಿಸ್ತುಬದ್ಧವಾಗಿ ಕ್ರಮವರಿಯಿತು ಅದನ್ನು ಅಭ್ಯಾಸ ಮಾಡಿಕೊಂಡು ಬರಬೇಕು ಅಂತ ಅರ್ಥ. ಆ ಕ್ರಮವನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಥಿಯರಿ ಥಿಯರಿ ಅಂತ ಒಂದಿದೆ. ಆ ಥಿಯರಿ ಅಭ್ಯಾಸ ಮಾಡಿದ ಮೇಲೆಯೇ ಪ್ರಾಕ್ಟಿಕಲ್ಸ್. ಅಬೇಡೋ ನಿನ್ ಥಿಯರಿ, ಆ ಎಲ್ಲಿ ಹೋಗ್ಬಿತ್ತು ಆ ಥಿಯರಿ ಬಿಟ್ಟು ಇನ್ನೇನು ಉಳಿತೆ? ಆ ಥಿಯರಿ ಆದದ್ದು ಹೇಗೆ? ಯಾವನೋ ಒಬ್ಬ ಅಭ್ಯಾಸ ಮಾಡಿದ, ಬರೆದಿಟ್ಟ, ಅದು ಥಿಯರಿ ಆಯಿತು. ಬರೆದಿಟ್ರೆ ಥಿಯರಿ, ಅಭ್ಯಾಸ ಮಾಡಿದ್ರೆ ಅದು ಪ್ರಾಕ್ಟಿಕಲ್. ಅಭ್ಯಾಸ ಮಾಡಬೇಕಾದ್ರೆ ಅದು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಬೇಕೋ ಬೇಡ. ಅದೇ ಇಲ್ಲಿ ಪ್ರತಿದಿನ ಧ್ಯಾನಾಭ್ಯಾಸ ಮಾಡುವುದರ ಮೂಲಕ ಮನಸ್ಸು ಹತೋಟಿಗೆ ಬರ್ತದೆ, ಶಾಂತವಾಗ್ತದೆ ಅಂತನೋ ಅತ್ಯಂತ ಅಮೂಲ್ಯವಾದಂತಹ ಸಲಹೆಯನ್ನು ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಇನ್ಯಾವ ಸಲಹೆ ಬೇಕು? ಇನ್ಯಾವ ಗುರು ಬೇಕು ನಿಮಗೆ? ಇನ್ಯಾವ ಮಾರ್ಗದರ್ಶನ ಬೇಕು ನಿಮಗೆ? ಆದರೂ ಯಾರಾದರೂ ಒಬ್ರು ಸಿಕ್ಕಿದ್ರೆ ಏನೋ ಒಂದು ಪ್ರಶ್ನೆ ಕೇಳಬೇಕು ಅಂತ ಒಂದು ಕ್ರಮ ಇದೆ ನಿಮ್ಮಲ್ಲಿ, ಅದಕ್ಕೆ ಒಂದು ಕೇಳಿಬಿಡೋದು. ಅವನು ಏನೋ ಒಂದು ಚಿಂತೆಯಲ್ಲಿರ್ತಾನೆ ಅಥವಾ ಇನ್ನೊಂದು ಏನು ಯೋಚನೆ, ಇನ್ನೊಂದೇನು ಕಾರಣ ಕೊಟ್ಬಿಡ್ತಾನೆ. ಆ ಸ್ವಾಮಿಗಳು ಹೀಗೆ ಹೇಳಿದ್ರಲ್ಲ, ನೀವೇನು ಹೇಳ್ತೀರಿ ಅಂತ ಇನ್ನೊಬ್ಬನು ಕೇಳಿದ್ರು, ಅವರು ಮತ್ತೊಂದೇನೋ ಹೇಳ್ಬಿಡ್ತಾರೆ. ಮೊದಲೇ ಇವನು ಚಂಚಲ, ಇಲ್ಲಿ ಯಾವ ಮಾತು ಇಲ್ಲಿ ಈ ಮಾತು ಎಲ್ಲ ಕೇಳಿಬಿಟ್ಟಿದ್ದೆ, ಕೊನೆಗೆ ಅವನೇನು ಮಾಡೇ ಇರುವುದಿಲ್ಲ. ಇಲ್ಲಿ ಅತ್ಯಂತ ಅದ್ಭುತವಾದಂಥ ಮಾತಿದೆ. ಧ್ಯಾನ ಮಾಡುತ್ತಾ ಮಾಡುತ್ತಾ ಮನಸ್ಸು ಸಂಯಮಕ್ಕೆ ಬರುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಆ ಶಾಂತವಾದ ಮನಸ್ಸಿನಿಂದ ಮತ್ತೆ ಧ್ಯಾನಾಭ್ಯಾಸವನ್ನು ಮಾಡ್ತಾ ಹೋಗಬೇಕು. ತನ್ಮೂಲಕ ಯಾವಾಗ ಶುದ್ಧವಾದ ಮನಸ್ಸಿನಿಂದ ಆತ್ಮದರ್ಶನ ಮಾಡುತ್ತಾ ಯೋಗಿಯು ತನ್ನಲ್ಲೇ ಸಂತೋಷ ಪಡಲು ಆರಂಭಿಸುವನೋ. ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡ್ರಾ?